ಈ ದಿನ ನಾವೆಲ್ಲ ರಾಜಯೋಗದ ಅಭ್ಯಾಸ ಕ್ರಮದ ಕುರಿತು, ವಿಧಿವಿಧಾನದ ಕುರಿತು ಚಿಂತನೆ ಮಾಡೋಣ. ಇಲ್ಲಿಯವರೆಗೆ ರಾಜಯೋಗಕ್ಕೆ ಪೂರಕ ಅಂಶಗಳಾದ ಆತ್ಮಾನುಭೂತಿ, ಈಶ್ವರನ ಪರಿಚಯ, ಎಲ್ಲಿಂದ ಬಂದಿದ್ದೆವು, ಎಲ್ಲಿಗೆ ಹೋಗಬೇಕು ಎನ್ನುವುದರ ಕುರಿತಾಗಿ ಅಗತ್ಯವಿರುವ ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಈ ದಿನ ರಾಜಯೋಗವನ್ನು ಅಭ್ಯಸಿಸುವ ವಿಧಾನವನ್ನು ಕೂಲಂಕುಷವಾಗಿ ವಿಚಾರ ಮಾಡೋಣ. ಯೋಗ ಎನ್ನುವುದು ಪ್ರಾಚೀನ ಭಾರತದ ಚಿರಪರಿಚಿತವಾದ ಶಬ್ದ. ಅಷ್ಟಾಂಗ ಯೋಗ ಇಂದಿಗೂ ಭಾರತದಲ್ಲಿ ಸಾಕಷ್ಟು ಪ್ರಚಲಿತವಾಗಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎನ್ನುವ ಅಷ್ಟ ಅಂಗಗಳನ್ನು ಹೊಂದಿರುವ ಅಷ್ಟಾಂಗ ಯೋಗ ಹಿರಿಯ ತಪಸ್ವಿ ಯೋಗ ಋಷಿಗಳು ಕಲಿಸಿರುವ ಯೋಗಾನುಸಂಧಾನವಾಗಿದೆ. ಈ ಹಿಂದೆಯೇ ಯೋಗದ ಕುರಿತಾಗಿ ತಿಳಿದಿರುವಂತೆ ಇದೊಂದು ಸಂಬಂಧ. ಸ್ವಶಕ್ತಿಯನ್ನು ಪರಾಶಕ್ತಿಯ ಜೊತೆಗೆ, ಆತ್ಮನನ್ನು ಪರಮಾತ್ಮನ ಜೊತೆಗೆ ಸಂಬಂಧ ಸ್ಥಾಪಿಸಿಕೊಳ್ಳುವುದು ಯೋಗದ ಮೂಲ ಹಾಗೂ ಅಂತಿಮ ಉದ್ದೇಶವಾಗಿದೆ. ಆದುದರಿಂದಲೇ ಯೋಗ ಎನ್ನುವುದು ಜೋಡಣೆ, ಸಂಬಂಧ, ಸಂಧಿ ಎನ್ನುವ ಅರ್ಥವನ್ನು ಸ್ಪಷ್ಟಪಡಿಸುತ್ತದೆ. ರಾಜಯೋಗವೆಂದರೆ ರಾಜತ್ವಾತ್ ಸರ್ವಯೋಗಾನಾಂ ರಾಜಯೋಗ ಇತಿ ಶ್ರುತಃ ಎಂದು ಆರ್ಯರು ತಿಳಿಸಿದ್ದಾರೆ. ಆತ್ಮೀಯರೇ, ರಾಜಯೋಗವೆಂದರೆ ರಾಜನಂತೆ ಬದುಕಿ, ಇಂದ್ರಿಯಗಳ ರಾಜನಾಗಿ, ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೆ ಒಡೆಯನಾಗಿ ಬುದ್ಧಿಯನ್ನು ಭಗವಂತನ ಜೊತೆಗೆ ಜೋಡಿಸುವ ವಿಧಾನ. ಇದು ಕೇವಲ ಮನೋನಿಗ್ರಹವಷ್ಟೇ ಅಲ್ಲ, ಮಾನಸಿಕ ಅನುಸಂಧಾನ. ರಾಜಯೋಗ ಒಂದು ಟೆಲಿಪತಿ, ಇದೊಂದು ಅದೃಶ್ಯವಾದ ಮನೋವಿಜ್ಞಾನ. ಮನಸ್ಸನ್ನು ಅಮನಗೊಳಿಸದೆ, ದಮನಗೊಳಿಸದೆ ಸುಮನವನ್ನಾಗಿಸುವ ಸುವಿಚಾರಗಳಿಂದ ಮನಸ್ಸನ್ನು ಸಂಪನ್ನಗೊಳಿಸುವ ಕ್ರಿಯಾಶೀಲ ವಿಧಾನ ರಾಜಯೋಗ. ಬನ್ನಿ, ಈ ದಿನ ನಾವು ನಿಜ ಜೀವನದಲ್ಲಿ ರಾಜಯೋಗವನ್ನು ಅಭ್ಯಸಿಸುವ ಸರಳ ಸುಂದರ ಕ್ರಮವನ್ನು ಅಭ್ಯಸಿಸೋಣ. ಹಿರಿಯ ಕವಿಗಳು ಹೇಳಿರುವಂತೆ, ವಿಷಮದಲ್ಲಿ ಮೈತ್ರಿಯನ್ನು, ಅಸಮದಲ್ಲಿ ಸಮತೆಯನ್ನು ಸಾಧಿಸುವುದು ಯೋಗ ಎನ್ನುವುದು ಅವರ ಅಭಿಪ್ರಾಯ. ಈ ರಾಜಯೋಗವನ್ನು ಅಭ್ಯಾಸ ಮಾಡಲು ನಾನು ಯಾರು ಎನ್ನುವುದನ್ನು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಆದುದರಿಂದಲೇ ರಾಜಯೋಗವನ್ನು ಎರಡು ಭಾಗಗಳಾಗಿ ಅಭ್ಯಸಿಸಬಹುದು: ಆತ್ಮಾನುಭೂತಿ, ಈಶ್ವರಾನುಭೂತಿ. ಆತ್ಮಾನುಭೂತಿ ಇದು ತನ್ನನ್ನು ತಾನು ಮೂಲ ಸ್ಮೃತಿಯಲ್ಲಿ ಸ್ಥಿತ ಮಾಡಿಕೊಳ್ಳುವ ವಿಧಾನ. ಆತ್ಮಾನುಭೂತಿಯಲ್ಲಿ ನಾಲ್ಕು ಹಂತಗಳಿವೆ: ಸ್ಮೃತಿ, ಸ್ಮರಣೆ, ಮನನ, ಮಗ್ನ. ಆತ್ಮಿಕ ಸ್ಮೃತಿ, ಆತ್ಮಿಕ ಸ್ಮರಣೆ, ಆತ್ಮಿಕ ಮನನ ಹಾಗೂ ಆತ್ಮಿಕ ಸ್ಮೃತಿಯಲ್ಲಿ ಮಗ್ನ. ದೈನಂದಿನ ಜೀವನದಲ್ಲಿ ಸ್ಮೃತಿ ವಿಸ್ಮೃತಿಯ ಚಕ್ರದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದೇವೆ. ಅನೇಕ ರೀತಿಯ ಸ್ಮೃತಿಗಳೂ ಇದೆ, ಅನೇಕ ವಿಸ್ಮೃತಿಯನ್ನು ಹೊಂದಿದ್ದೇವೆ. ಹಾಗೆ ಕಾಲಚಕ್ರದಲ್ಲಿ ಕಾಲಾನುಕ್ರಮದಲ್ಲಿ ಪಾತ್ರ ಮಾಡುತ್ತ ಈ ದೇಹವೇ ನಾನು ಎನ್ನುವ ಭ್ರಮೆಯಲ್ಲಿ ಸಿಲುಕಿಕೊಂಡಿದ್ದ ನಮಗೆ ಸ್ವತಃ ಪರಮಾತ್ಮನೇ ಈ ಜಗತ್ತಿಗೆ ಅವತರಿಸಿ ಈ ದೇಹ ಭಾವದಿಂದ ದೂರವಾಗುವ ಆತ್ಮಸ್ವರೂಪವನ್ನು ತಿಳಿಸಿದ್ದಾರೆ. ಏಕೆಂದರೆ ಇಂದು ಪ್ರತಿಯೊಬ್ಬ ಮನುಷ್ಯ ಸಂಪೂರ್ಣವಾಗಿ ತನ್ನನ್ನು ತಾನು ಮರೆತಿರುವ ಕಾರಣ ದುರ್ಗುಣ, ದುಶ್ಚಟ, ದುರಭ್ಯಾಸಗಳ ದಾಸನಾಗಿದ್ದಾನೆ. ಬಹುಶಃ ಅದಕ್ಕಾಗಿಯೇ ಇರಬೇಕು, ಬಸವಣ್ಣನವರೆಂದೆಡೆ ಉದ್ಗರಿಸುತ್ತಾರೆ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಎಂದು ಅಲ್ಲಿ ಪ್ರಶ್ನೆ ಉದ್ಭವಿಸುತ್ತದೆ. ದೇಹವೆನ್ನುವ ದೇಗುಲ ದೇವರಿತ್ತ ಕಾಣಿಕೆ, ಈ ದೇಗುಲದಲ್ಲಿಂದು ದುರ್ಗುಣಗಳು ದುಶ್ಚಟಗಳೇ ತುಂಬಿವೆ, ದುರ್ವ್ಯಸನಗಳ ದಾಸನಾಗಿದ್ದಾನೆ ಮನುಷ್ಯ ಒಳಗಡೆ ಯಜಮಾನ ಇದ್ದಾನೋ ಇಲ್ಲವೋ ಎನ್ನುವುದು ತತ್ವಜ್ಞಾನಿಗಳ ಪ್ರಶ್ನೆ. ಆದುದರಿಂದ ರಾಜಯೋಗಕ್ಕೆ ಮೊದಲನೆಯ ಆಧಾರವೇ ಸ್ಮೃತಿ ಎಂದರೆ ಪಂಚತತ್ವಗಳ ಈ ಪಂಜರದಲ್ಲಿರುವ ಆದರೆ ಪಂಚತತ್ವಗಳಿಗಿಂತ ಭಿನ್ನವಾದ ಅವಿನಾಶಿಯಾದ ಅವ್ಯಕ್ತವಾದ ಆತ್ಮ ಜ್ಯೋತಿ ನಾನಾಗಿದ್ದೇನೆ ಎನ್ನುವ ಸತ್ಯದ ಅರಿವು. ಎರಡನೆಯ ಹಂತ ಸ್ಮರಣೆ. ಯಾವುದೇ ಒಂದು ವಿಷಯ ನೆನಪಾದ ಮೇಲೆ ಒಂದೆರಡು ಬಾರಿ ನಾಲ್ಕು ಬಾರಿ ಪುನಃ ಪುನಃ ನಾವದನ್ನು ನೆನಪು ಮಾಡಿಕೊಳ್ಳುತ್ತೇವೆ, ಅದು ಸ್ಮರಣೆ. ಹೀಗೆ ಪುನಃ ಪುನಃ ಮಾಡಿಕೊಂಡ ನೆನಪು ತಾನಾಗಿ ನೆನಪಾಗಿ ನಮ್ಮನ್ನು ಕಾಡುತ್ತದೆ. ಕೆಲವೊಮ್ಮೆ ಆ ರೀತಿಯಾಗಿ ತಾನಾಗಿ ಬರುವ ನೆನಪುಗಳು ಮನನ ರೂಪದಲ್ಲಿ, ಎಂದರೆ ನನ್ನ ಆತ್ಮ ಎನ್ನುವುದು ತಿಳಿದಾದ ಮೇಲೆ ಆತ್ಮಿಕ ಸ್ಮೃತಿ ಪುನಃ ಪುನಃ ಮನಸ್ಸಿನಲ್ಲಿ ಪುನರಾವರ್ತನೆಯಾದಾಗ, ನಾವು ತಿರುಗಾಡುವಾಗ, ನಡೆದಾಡುವಾಗ, ನಾನಾತ್ಮ ನಡೆದಾಡುತ್ತಿದ್ದೇನೆ, ಕುಳಿತಿದ್ದೇನೆ, ಮಾತನಾಡುತ್ತಿದ್ದೇನೆ ಎನ್ನುವ ನೆನಪು ತಾನಾಗಿ ಬರುವ ಕ್ರಿಯೆಯೇ ಮನನ. ಅತಿ ಅಗತ್ಯವಾದ ಆತ್ಮಾನುಭೂತಿಯ ನಾಲ್ಕನೆಯ ಹಂತ ಮಗ್ನ. ಹೇಗೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಹೆಸರು ಎಂದು ಮರೆತು ಹೋಗುವುದಿಲ್ಲ. ರಾತ್ರಿ 12 ಗಂಟೆಯಲ್ಲಿ ನಿದ್ದೆಗಣ್ಣಲ್ಲೆಬ್ಬಿಸಿ ಕೇಳಿದರೂ ತನ್ನದೇ ಹೆಸರನ್ನ ವ್ಯಕ್ತಿ ಹೇಳುವಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಪಂಚತತ್ವಗಳ ಶರೀರದಿಂದ ಬೇರೆಯಾದ ಚೈತನ್ಯ ಆತ್ಮನಾಗಿದ್ದೇನೆ ಎನ್ನುವ ಸ್ಮೃತಿ ಮರೆತು ಹೋಗದಂತೆ ಮನಸ್ಸಿನಾಳದಲ್ಲಿ ಪ್ರಜ್ಞಾವಸ್ಥೆಯಲ್ಲಿ ಶಾಶ್ವತವಾಗಿ ಉಳಿದು ಹೋಗುವುದೇ ಆತ್ಮಿಕ ಮಗ್ನ ಸ್ಥಿತಿ. ಈ ರೀತಿಯಾಗಿ ರಾಜಯೋಗದ ಮೊದಲನೆಯ ಭಾಗ ಆತ್ಮಾನುಭೂತಿ ಅತಿ ಅವಶ್ಯಕವಾದ ರಾಜಯೋಗದ ಒಂದು ವಿಧಿಯಾಗಿದೆ. ಆತ್ಮೀಯರೇ, ನಮಗೆಲ್ಲ ಭಕ್ತಿಭಾವದಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ, ಭಜಿಸಿ, ಜಪ ಮಾಡಿ, ಪೂಜೆ ಮಾಡಿ ಅಭ್ಯಾಸವಿದೆ. ಆದರೆ ಆ ವಿಧಾನದಿಂದ ಅಲ್ಪಕಾಲದ ಸುಖ ಶಾಂತಿಯ ಪ್ರಾಪ್ತಿಯ ಅನುಭವ ಆಗಿರಬಹುದು, ಅದರಿಂದ ನಿಜಭಾವದ ಅನುಭವ, ಶಾಶ್ವತವಾದ ಆತ್ಮಿಕ ಶಾಂತಿಯ ಅನುಭವ ನಮಗಾಗಿಲ್ಲ. ಕಾರಣವೇನು ಸ್ಪಷ್ಟವಾಗಿರಬಹುದಲ್ಲವೇ? ಹೇಗೆ ಮಣೆಯ ಕಟ್ಟಿಗೆಯ ಮಣೆಯ ಮೇಲೆ ನಿಂತು ಕರೆಂಟಿಗೆ ಕೈ ತಗಲಿಸಿದರೆ ಶಾಕ್ ತಗಲುವುದಿಲ್ಲ, ಅಂದರೆ ವಿದ್ಯುತ್ ಶಕ್ತಿಯ ಸ್ಪರ್ಶದ ಅನುಭವವಾಗುವುದಿಲ್ಲ. ಹಾಗೆ ದೇಹಭಾವದಲ್ಲಿ ನಿಂದು ದೇವರನ್ನು ನೆನೆದರೆ ದೈವತ್ವದ ದೈವಿ ಶಕ್ತಿಯ ಅನುಭವ ಆಗುವುದಿಲ್ಲ. ಅದಕ್ಕಾಗಿಯೇ ದೇವಸ್ಥಾನದ ಒಳ ಹೋಗುವಾಗ ಹೊರಗಡೆಯೇ ಚಪ್ಪಲಿ ಬಿಟ್ಟು ಹೋಗುವ ಸಂಪ್ರದಾಯ ಭಾರತೀಯರಲ್ಲಿದೆ. ದೇವರ ಬಳಿ ಹೋಗುವಾಗ ದೇಹಭಾವ ಬೇಡ ಎನ್ನುವುದನ್ನು ಆ ಸಂಪ್ರದಾಯ ನಮಗೆ ಸೂಚಿಸುತ್ತದೆ. ದೇಹ ಆತ್ಮನಿಗೆ ಒಂದು ಹಳೆಯ ಚಪ್ಪಲಿ ಇದ್ದ ಹಾಗೆ. ನಡೆದಾಡಲು ಚಪ್ಪಲಿ ಬೇಕು, ಆದರೆ ದೇವಸ್ಥಾನದ ಒಳಗೆ ಚಪ್ಪಲಿಗೆ ಸ್ಥಳವಿಲ್ಲ. ಅದೇ ರೀತಿ ವ್ಯವಹರಿಸಲು ದೇಹ ಬೇಕು, ಆದರೆ ದೇವರನ್ನು ನೆನಪು ಮಾಡುವಾಗ ದೇಹಭಾವ ಕೂಡದು. ಆದರೆ ನಾನು ದೇಹವಲ್ಲ, ನಾನು ದೇಹವಲ್ಲ ಎನ್ನುವ ಚಿಂತನೆ ಮರುಚಿಂತನೆ ಪುನಃ ನಮ್ಮನ್ನ ದೇಹಭಾವದೆಡೆಗೆ ಸೆಳೆದೊಯ್ಯುವುದು. ಅದಕ್ಕಾಗಿಯೇ ರಾಜಯೋಗ ಒಂದು ಸಕಾರಾತ್ಮಕ ಚಿಂತನಾ ವಿಧಾನ. ಏನು ಹಾಗೆಂದರೆ, ಒಂದು ಪುಟ್ಟ ಕಥೆ ನೆನಪಾಗುತ್ತದೆ. ಒಂದು ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬ ಶಿಕ್ಷಕ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದಿನವಿಡೀ ಮಂಗ ಅಥವಾ ಕೋತಿಯನ್ನ ನೆನಪು ಮಾಡಬೇಡಿ ಎಂದು ತಿಳಿಸಿದರು. ಬೆಳಗ್ಗಿನಿಂದ ಸಂಜೆಯವರೆಗೆ ಯಾವುದೇ ಕಾರಣಕ್ಕೆ ಮಂಗದ ನೆನಪು ಅಥವಾ ಕೋತಿಯ ನೆನಪು ನಿಮಗೆ ಬರಬಾರದು ಅಂತ. ಸಂಜೆ ಇನ್ನೇನು ಶಾಲೆಯಿಂದ ಮಕ್ಕಳು ಹೊರ ಹೋಗುವ ಸಮಯದಲ್ಲಿ, ಶಾಲೆ ಬಿಡುವ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಪ್ರಶ್ನಿಸಿದರು, ಈ ದಿನ ನೀವ್ಯಾರು, ಕೋತಿಯ ನೆನಪು ಮಾಡಲಿಲ್ಲ ತಾನೆ? ವಿದ್ಯಾರ್ಥಿಗಳು ಧೈರ್ಯವಾಗಿ ಉತ್ತರಿಸಿದರು, ಇಲ್ಲ ಸರ್, ನಾವ್ಯಾರು ಕೋತಿಯನ್ನು ನೆನಪು ಮಾಡಲಿಲ್ಲ. ಹಾಗಾದರೆ ಇದೀ ದಿನ ನೀವೇನು ಮಾಡ್ತಿದ್ರಿ ಎನ್ನುವುದು ಶಿಕ್ಷಕರ ಮರುಪ್ರಶ್ನೆ. ಆಗ ಎಲ್ಲ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಉತ್ತರಿಸಿದರು, ಕೋತಿಯನ್ನು ನೆನಪು ಮಾಡಬಾರದು, ಮಂಗವನ್ನು ನೆನಪು ಮಾಡಬಾರದು, ಕೋತಿಯನ್ನು ನೆನಪು ಮಾಡಬಾರದು ಎಂದು ನಾವು ಇಡೀ ದಿನ ಮರುಚಿಂತನೆ ಮಾಡ್ತಾ ಇದ್ವಿ ಅಂತ. ಈ ಪುಟ್ಟ ದೃಷ್ಟಾಂತದಿಂದ ಅರ್ಥವಾಗುವ ವಿಷಯ ಏನೆಂದರೆ, ಕೋತಿಯನ್ನ ಮರೆಯುವ ಸಲುವಾಗಿ ಕೋತಿಯನ್ನ ನೆನಪು ಮಾಡಬಾರದು ಅಂತ ಪುನಃ 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 ಕೋತಿಯನ್ನೇ ನೆನಪು ಮಾಡಿದ ಹಾಗೆ, ದಿನವಿಡೀ ನಾವು ದೇಹಭಾವದಿಂದ ಮುಕ್ತರಾಗಬೇಕು ಎಂದು ನಾನು ದೇಹವಲ್ಲ ನಾನು ದೇಹವಲ್ಲ ಎನ್ನುವ ಚಿಂತನೆ ಕೂಡದು. ಅದಕ್ಕಾಗಿ ರಾಜಯೋಗದಲ್ಲಿ ಮೊದಲನೆಯ ಹೆಜ್ಜೆಯೇ ಆತ್ಮಾನುಭೂತಿ. ಅಷ್ಟಾವಕ್ರನ ಸಿದ್ಧಾಂತ ಕಥೆಯನ್ನು ತಾವೆಲ್ಲ ಕೇಳಿರುವ ಹಾಗೆ ಬಹಳ ಸುಂದರವಾಗಿ ಅಷ್ಟಾವಕ್ರ ಸ್ಪಷ್ಟಪಡಿಸುವಂತೆ, ಚರ್ಮ ನೋಡುವವನೇ ಚಮಗಾರ. ಚರ್ಮವೃತ್ತಿಯಿಂದ ದೂರ ಬಂದಾಗ, ನಾವು ಈ ಚರ್ಮದಲ್ಲಿರುವ ಚೈತನ್ಯವನ್ನ ಗಮನಿಸಿದಾಗ ದೇಹಭಾವದಿಂದ ದೇವಭಾವದೆಡೆಗೆ ಸಾಗುವುದು ಸಾಧ್ಯವಾಗುತ್ತದೆ. ಆದ್ದರಿಂದ ಅತಿ ಅವಶ್ಯಕವಾಗಿ ಗಮನಿಸಬೇಕಾದ, ಮನಸ್ಸಿನಲ್ಲಿ ಮಹತ್ವ ಕೊಡಬೇಕಾದ ರಾಜಯೋಗದ ಮೊದಲನೆಯ ವಿಧಾನವೇ ಆತ್ಮಾನುಭೂತಿ. ಎರಡನೆಯ ಹಂತ ರಾಜಯೋಗದಲ್ಲಿ ಅತಿ ಅವಶ್ಯಕವಾದದ್ದು ಈಶ್ವರಾನುಭೂತಿ. ಮನುಷ್ಯ ಮೌಲ್ಯವಂತನಾಗಲು, ಗುಣವಂತನಾಗಲು ಮೌಲ್ಯಗಳ ಸ್ರೋತ್ರವಾದ, ಗುಣಗಳ ಸಾಗರನಾದ ಭಗವಂತನ ಜೊತೆಗೆ ಬುದ್ಧಿಯ ಸಂಬಂಧವನ್ನು ಜೋಡಿಸುವುದು ಅತಿ ಅವಶ್ಯಕವಾಗಿದೆ. ಸೂರ್ಯನೆಡೆಗೆ ಮುಖ ಮಾಡಿದ ಸೋಲಾರ್ ಪ್ಲೇಟ್ ಒಳಗಿರುವ ಬ್ಯಾಟರಿಯನ್ನು ಚಾರ್ಜ್ ಮಾಡುವ ಹಾಗೆ, ಭಗವಂತನೆಡೆಗೆ ಮುಖ ಮಾಡಿದ ಎಂದರೆ ಭಗವಂತನ ಜೊತೆಗೆ ಜೋಡಿಸಲ್ಪಟ್ಟ ಮನಸ್ಸು ಬುದ್ಧಿ ಆತ್ಮಿಕ ಶಕ್ತಿಯನ್ನು ಜಾಗೃತ ಮಾಡಿ ಆತ್ಮನಲ್ಲಿ ಗುಣವರ್ಧನೆ ಶಕ್ತಿವರ್ಧನೆಯನ್ನು ಮಾಡುತ್ತದೆ. ಆದ್ದರಿಂದ ಆತ್ಮಾನುಭೂತಿಯಾದ ನಂತರ ಆತ್ಮ ತನ್ನ ಮನಸ್ಸು ಬುದ್ಧಿಯನ್ನ ಈಶ್ವರನ ಜೊತೆಗೆ ಜೋಡಿಸಿಕೊಳ್ಳುವುದು, ದೇವರೊಬ್ಬನೇ ಎನ್ನುವ ಸತ್ಯ ನಮಗೆ ಮನವರಿಕೆಯಾಗಿದೆ. ಒಬ್ಬನೇ ಆದ ಭಗವಂತನನ್ನ ಪ್ರೀತಿಯಿಂದ, ಸ್ನೇಹದಿಂದ, ಪ್ರಾಪ್ತಿಯಿಂದ ನೆನಪು ಮಾಡುವ ವಿಧಾನ ರಾಜಯೋಗ. ಮನಸ್ಸಿನಲ್ಲೊಂದು ಪ್ರಶ್ನೆ ಮೂಡುತ್ತದೆ, ಇಲ್ಲಿಯ ತನಕ ಭಕ್ತಿಯಲ್ಲಿ ಪ್ರತಿದಿನವೂ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ನಾವೆಲ್ಲ ದೇವರನ್ನ ನೆನೆದಿದ್ದೇವೆ, ಪೂಜಿಸಿದ್ದೇವೆ, ಆರಾಧಿಸಿದ್ದೇವೆ. ಆದರೆ ಹೇಳಿಕೆಯೊಂದಿದೆ, ಪ್ರಾರ್ಥನೆಯಲ್ಲಿ ನಾವು ಹಾಡುತ್ತೇವೆ, ದೇವರು ಕೇಳುತ್ತಾನೆ. ರಾಜಯೋಗದಲ್ಲಿ ದೇವರು ಹೇಳುತ್ತಾನೆ, ನಾವು ಕೇಳುತ್ತೇವೆ. ಆದ್ದರಿಂದ ದೇವರು ಹೇಳುವ, ದೇವರಿಂದ ಹರಸಲ್ಪಡುವ ನಾವು ದೇವರು ಕೊಡುವ ವರದಾನಗಳನ್ನ ಮಗುವಾಗಿ ಕಂದನಾಗಿ ತಂದೆಯಿಂದ ಶಕ್ತಿ ಪಡೆಯುವ ವಿಧಾನ ರಾಜಯೋಗ. ಆದ್ದರಿಂದಲೇ ರಾಜಯೋಗ ಒಂದು ಒಳಮುಖದ ಪ್ರಯಾಣ. ನಾನು ನನ್ನ ಮೂಲ ಸ್ವರೂಪದಲ್ಲಿ ಸ್ಥಿತನಾಗಿ ನನ್ನಂತೆಯೇ ಇರುವ ನನ್ನ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡುವ ವಿಧಾನವೇ ರಾಜಯೋಗ. ಒಂದು ಮಗು ತನ್ನ ತಂದೆಯನ್ನ ನೆನಪು ಮಾಡಲು ಮಂತ್ರೋಚ್ಚಾರಣೆಯನ್ನ ಮಾಡುವುದಿಲ್ಲ, ಜಪ ಮಾಡುವುದಿಲ್ಲ. ಒಂದು ಮಗುವಿನ ತಂದೆಯ ಹೆಸರು ನಾರಾಯಣ ಎಂದಿದ್ದರೆ, ನಮ್ಮಪ್ಪ ನಾರಾಯಣ, ನಮ್ಮಪ್ಪ ನಾರಾಯಣ ಎಂದು ಪುನಃ ಪುನಃ ಜಪಿಸುವ ಅಗತ್ಯ ಆ ಮಗುವಿಗಿರುವುದಿಲ್ಲ. ಮಗು ತಂದೆಯ ಜೊತೆಗಿರುವ ಅನನ್ಯತೆಯ ಆಧಾರದಿಂದ ತನ್ನ ತಂದೆ ಎಂದ ತಕ್ಷಣ ಬುದ್ಧಿ ತಂದೆಯೆಡೆಗೆ ಕಳಿಸುವ ಸಾಮರ್ಥ್ಯವನ್ನ ಯಾರು ಕಲಿಸದೆಯೇ ಹೊಂದಿರುತ್ತದೆ. ಅದೇ ರೀತಿ ನಾವು ಪರಮಾತ್ಮನ ಮಕ್ಕಳು ಎನ್ನುವ ಸ್ಪಷ್ಟ ತಿಳುವಳಿಕೆಯಲ್ಲಿ ನಮಗೆ ವಿಶ್ವಾಸ ಬಂದರೆ ಖಂಡಿತವಾಗಿಯೂ ಪರಮಾತ್ಮನ ನೆನಪು ಸುಲಭ, ಸಹಜ. ಆದ್ದರಿಂದಲೇ ರಾಜಯೋಗದಲ್ಲಿ ಮೊದಲು ಕೇವಲ ಚಿಂತನೆ, ನಂತರ ಮಂಥನ, ಆಮೇಲೆ ಸತ್ಯ ದರ್ಶನ, ಅದಾದ ಮೇಲೆ ವಾಸ್ತವಿಕತೆಯ ಅನುಭೂತಿ, ಕೊನೆಗೆ ನಾವು ತಲುಪುವ ಶಾಶ್ವತವಾದ ಒಂದು ಸ್ಥಿತಿಯೇ ಅನುಭವ, ಇಂದ್ರಿಯಾತೀತವಾದ ಆತ್ಮಿಕ ಶಕ್ತಿಗಳ ಸಂಬಂಧಗಳ ಪ್ರಾಪ್ತಿಗಳ ಅನುಭೂತಿಯೇ ಅನುಭವವೆಂದು ಕರೆಸಿಕೊಳ್ಳುತ್ತದೆ. ಪ್ರಾರಂಭದಲ್ಲಿ ನಾವಿನ್ನು ಚಿಂತನೆಯ ಸ್ಥಿತಿಯಲ್ಲಿರುತ್ತೇವೆ. ಚಿಂತನೆ ನಿರಂತರವಾದಾಗ, ಅನವರತವಾದಾಗ ಚಿಂತನೆ ಮಂಥನವಾಗಿ, ಮಂಥನದಿಂದ ಹೊರಬರುವ ಬೆಣ್ಣೆಯೇ ದರ್ಶನ, ವಾಸ್ತವಿಕ ಸ್ಥಿತಿಯ ಸ್ಪಷ್ಟತೆ. ನಾನು ಯಾರು ಎನ್ನುವುದು ಕನ್ನಡಿಯಲ್ಲಿ ಹೇಗೆ ಭೌತಿಕ ದೇಹದ ದರ್ಶನವಾಗುವುದೋ, ಹಾಗೆ ನಾನು ಯಾರು ಎನ್ನುವ ಜ್ಞಾನ ಜೀವನದಲ್ಲಿ ಅನುಭವಕ್ಕೆ ಬರುವುದೇ ಆತ್ಮಿಕ ದರ್ಶನ. ಆತ್ಮಿಕ ದರ್ಶನದ ನಂತರ ಆತ್ಮಿಕ ಗುಣಗಳ ಶಕ್ತಿಯ ಅನುಭೂತಿಯಾಗುತ್ತದೆ. ಅದಾದ ಮೇಲೆ ಅನುಭೂತಿ ಪುನಃ ಪುನಃ ಮತ್ತೆ ಮತ್ತೆ ಮರುಕಳಿಸಿದಾಗ ಅದೊಂದು ಶಾಶ್ವತ ಸ್ಥಿತಿಯಾಗಿ ಉಳಿದು ಹೋಗುತ್ತದೆ. ಅದನ್ನೇ ಅನುಭವ ಎನ್ನುತ್ತೇವೆ. ಹೀಗೆ ರಾಜಯೋಗ ಒಂದು ಜೀವನ ಯೋಗ, ರಾಜಯೋಗ ಒಂದು ಮಾನಸಿಕ ಧ್ಯಾನ ಪದ್ಧತಿ, ರಾಜಯೋಗ ಒಂದು ದೃಷ್ಟಿಯೋಗ. ಬಹುತೇಕ ಜಗತ್ತಿನ ಎಲ್ಲ ದಾರ್ಶನಿಕರು, ಯೋಗ ಶಿಕ್ಷಕರು ಮನುಷ್ಯನಿಗೆ ಧ್ಯಾನ ಪದ್ಧತಿಯನ್ನು ಕಲಿಸುವಾಗ ಮೊದಲು ಕೊಡುವ ನಿರ್ದೇಶನ ಕಣ್ಣು ಮುಚ್ಚಿ. ಆದರೆ ಪರಮಾತ್ಮ ರಾಜಯೋಗವನ್ನು ಕಲಿಸುವಾಗ ತಿಳಿಸುವ ಅಗತ್ಯವಿರುವ ನಿರ್ದೇಶನ ಕಣ್ತೆರೆದು ಕುಳಿತುಕೊಳ್ಳಿ. ಏಕೆಂದರೆ ರಾಜಯೋಗವೆಂದರೆ ಮಾನಸಿಕ ಸಮತೋಲನೆಯನ್ನು ಕಾಪಾಡಿಕೊಳ್ಳುವುದು. ಸಮತ್ವಂ ಯೋಗ ಮುಚ್ಚ್ಯತೆ. ಮಾನಸಿಕವಾಗಿ ಅಸಮತೋಲನೆಯುಂಟಾಗುವುದೇ ಕರ್ಮಕ್ಷೇತ್ರದಲ್ಲಿ ವ್ಯವಹರಿಸುವಾಗ, ಭಾವಸ್ವಭಾವಗಳ ಜೊತೆಗೆ ಹೊಂದಾಣಿಕೆಯ ಕೊರತೆಯಾದಾಗ, ವ್ಯವಹಾರದಲ್ಲಿ ಏರುಪೇರಾದಾಗ. ಅಂತಹ ಸಮಯದಲ್ಲಿ ಕಣ್ಮುಚ್ಚಿ ಧ್ಯಾನಿಸುವ ವ್ಯವಧಾನವಾಗಲಿ ಸಮಯವಾಗಲಿ ವ್ಯಕ್ತಿಗೆ ಸಿಗುವುದು ಅಸಾಧ್ಯ. ಆದುದರಿಂದ ರಾಜಯೋಗ ಒಂದು ಕರ್ಮಯೋಗವಾಗಿರುವುದರಿಂದ ರಾಜಯೋಗವನ್ನು ಕಣ್ತೆರೆದು ಮಾಡುವುದನ್ನು ಭಗವಂತ ಕಲಿಸಿಕೊಡುತ್ತಾನೆ. ಇನ್ನು ಜಯಸಿ ದೃಷ್ಟಿ ವ್ಯಾಸಿ ಸೃಷ್ಟಿ ಎಂದು ಬಲ್ಲವರು ಹೇಳಿದ್ದಾರೆ. ಸೌಂದರ್ಯ ಪ್ರಕೃತಿಯಲ್ಲಿಲ್ಲ, ನೋಡುವವರ ಕಣ್ಣುಗಳಲ್ಲಿದೆ ಎನ್ನುವುದು ತಾತ್ವಿಕರ ಅನುಭವ. ಆದುದರಿಂದ ನಮ್ಮ ಕಣ್ಣೋಟವೇ ಬದಲಾದಾಗ, ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡಾಗ, ಈ ಜಗತ್ತನ್ನು ನಾವು ಗಮನಿಸುವ ಪರಿ ಬದಲಾದಾಗ, ನಾವು ವಿಷಮದಲ್ಲಿ ಸಮತೆಯನ್ನು ಕಾಣುವ ಯೋಗಿಯಾಗುವುದು ಸಾಧ್ಯ. ಆದ್ದರಿಂದ ಆತ್ಮೀಯರೇ, ರಾಜಯೋಗವನ್ನು ಮಾಡುವಾಗ ಕಣ್ತೆರೆದು ಕುಳಿತು ನಮ್ಮ ಮನಸ್ಸನ್ನು ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸಿ ನಾವು ಒಂದು ಆತ್ಮ ಎನ್ನುವ ಅನುಭೂತಿಯನ್ನು ಮಾಡಿಕೊಳ್ಳುತ್ತಾ ದೇಹಭಾವದಿಂದ ದೂರ ಹೋಗುವ ಪ್ರಯತ್ನವನ್ನು ಮಾಡುತ್ತೇವೆ. ರಾಜಯೋಗ ಅಭ್ಯಾಸ ಮಾಡುವುದು ಮನಸ್ಸಿಗೆ ಸಂಬಂಧಪಟ್ಟ ಅಭ್ಯಾಸ ಕ್ರಮವಾಗಿದೆ. ಪ್ರಾರಂಭದಲ್ಲಿ ನಾವು ಅಷ್ಟಾಂಗ ಯೋಗದಲ್ಲಿ ಕೇಳಿದ ಹಾಗೆ ಅಷ್ಟಾಂಗ ಯೋಗದಲ್ಲಿಯೂ ಮೊದಲ ನಾಲ್ಕು ಸ್ಥಿತಿಗಳು ಬಾಹ್ಯ, ನಂತರದ ನಾಲ್ಕು ಸ್ಥಿತಿಗಳು ಆಂತರಿಕ ಎನ್ನುವುದು ಯೋಗಾಚಾರ್ಯರ ಅಭಿಮತ. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಆದ್ದರಿಂದ ರಾಜಯೋಗವು ಒಂದು ಆಂತರಿಕ ಧ್ಯಾನ ಪದ್ಧತಿ ಅಥವಾ ಮಾನಸಿಕ ಧ್ಯಾನ ಪದ್ಧತಿ. ಆದ್ದರಿಂದಲೇ ಇದನ್ನ ಬುದ್ಧಿಯೋಗ ಎಂದು ಕರೆಯುತ್ತೇವೆ. ರಾಜಯೋಗವನ್ನು ಅಭ್ಯಾಸ ಮಾಡಲು ಅತಿ ಅವಶ್ಯಕವಾಗಿ ಗಮನಿಸಬೇಕಾದ ನಾಲ್ಕು ಅಂಶಗಳಿದೆ. ಮೊದಲನೆಯದು ಪರಿಚಯ ಎಂದರೆ ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸಮನಾದುದು, ಪವಿತ್ರವಾದುದು ಬೇರೆ ಯಾವುದೂ ಇಲ್ಲ. ನಾನು ಯಾರು, ನನ್ನ ತಂದೆ ಯಾರು ಎನ್ನುವ ಸ್ಪಷ್ಟವಾದ ಪರಿಚಯ. ಗಮನಿಸಿ, ಒಂದೇ ಊರಿನಲ್ಲಿರುವ ವ್ಯಕ್ತಿಗಳು ಪರಸ್ಪರ ರಸ್ತೆಯಲ್ಲೋ, ಪೇಟೆಯಲ್ಲೋ, ಮಾರುಕಟ್ಟೆಯಲ್ಲೋ ಇನ್ನೆಲ್ಲೋ ಅನೇಕ ಸಾರಿ ಸಂಧಿಸಿರಬಹುದು. ಆದರೆ ಪರಿಚಯವಿಲ್ಲದ ಕಾರಣ ಅಲ್ಲಿ ಅನನ್ಯತೆಯಾಗಲಿ, ನೆನಪಾಗಲಿ ಅಥವಾ ಆತ್ಮೀಯತೆಯಾಗಲಿ ಮೂಡುವುದು ಅಸಾಧ್ಯ. ಆದ್ದರಿಂದ ಆತ್ಮೀಯತೆಗೆ ಕನಿಷ್ಠ ಅವಶ್ಯಕತೆ ಪರಿಚಯ. ಅದು ವ್ಯಕ್ತಿ ವ್ಯಕ್ತಿಗಳ ಮಧ್ಯೆಯಾಗಲಿ ಅಥವಾ ವ್ಯಕ್ತಿ ಹಾಗೂ ಪರಾಶಕ್ತಿಯಾದ ಪರಮಾತ್ಮನ ಜೊತೆಗಾಗಲಿ. ಆದ್ದರಿಂದಲೇ ಯೋಗಾಭ್ಯಾಸಕ್ಕೂ ಮೊದಲನೆಯ ಅವಶ್ಯಕತೆಯೇ ಪರಿಚಯ. ಎರಡನೆಯದು ವಿಶ್ವಾಸ ಅಥವಾ ನಿಶ್ಚಯ. ಪರಸ್ಪರ ಪರಿಚಯವಿದ್ದರೂ ಅನನ್ಯತೆ ಮೂಡಲು, ಅತಿ ಹತ್ತಿರದ ಅನುಭವವಾಗಲು ಪರಸ್ಪರರಲ್ಲಿ ವಿಶ್ವಾಸ ಅಗತ್ಯವಾಗಿದೆ. ನಂಬಿಕೆಟ್ಟವರಿಲ್ಲ ಜಗದಿ. ಭಗವಂತನನ್ನ ನಂಬಿದರೆ ಮಾತ್ರ ರಾಜಯೋಗದ ಸಿದ್ಧಿಗಳ ಅನುಭವ ಸಾಧ್ಯ. ಆದ್ದರಿಂದಲೇ ವಚನಕಾರರು ಉದ್ಘರಿಸುತ್ತಾರೆ, ನಂಬರು ನೆಚ್ಚರು ಬರಿದೇ ಕರೆವರು, ನಂಬಲರಿಯರು ಈ ಲೋಕದ ಜನರು, ನಂಬಿ ಕರೆದೊಡೆ ಓ ಎನ್ನನೇ ಶಿವನು ಅಂತ. ರಾಜಯೋಗವನ್ನ ಸರಿಯಾಗಿ ಅನುಭವ ಮಾಡಲು ಪರಮಾತ್ಮನಲ್ಲಿ ವಿಶ್ವಾಸ, ಆತ್ಮವಿಶ್ವಾಸ ಇವೆರಡೂ ಅತಿ ಅವಶ್ಯಕವಾದ ಸಂಗತಿಗಳು. ಮೂರನೆಯದಾಗಿ ಸಂಬಂಧ ಅಥವಾ ಪ್ರಾಪ್ತಿ. ಭಕ್ತಿಯಲ್ಲಿ ಭಗವಂತನನ್ನು ಹೇ ಮಾಲಿಕ್ ತೆರೆ ಬಂದೇ ಹಂ, ನಿನ್ನ ಗುಲಾಮರು ನಾವು ಎಂದು ಹಾಡಿದೆವು, ನಿನ್ನ ಪಾದದ ಧೂಳು ನಾವು ಎಂದು ಗಾಯನ ಮಾಡಿದೆವು. ಅದೊಂದು ವಿನಮ್ರತೆಯ, ವಿಧೇಯತೆಯ ಅಥವಾ ಪರಮಾತ್ಮನಲ್ಲಿ ನಮಗಿರುವ ಶ್ರದ್ಧೆಯ ಪ್ರತೀಕವಾಗಿರಬಹುದು. ಆದರೆ ಗುಲಾಮನಿಗೂ ಹಾಗೂ ಮಾಲೀಕನಿಗೂ ಇರುವ ಸಂಬಂಧಕ್ಕೂ, ತಂದೆ ಮಕ್ಕಳಿಗೂ ಇರುವ ಸಂಬಂಧಕ್ಕೂ ಅಜಗಜಾಂತರ ವ್ಯತ್ಯಾಸ ಅಲ್ಲವೇ? ಆದ್ದರಿಂದ ಭಗವಂತ ನಮ್ಮ ತಂದೆ, ನಾವವನ ಮಕ್ಕಳು. ಭಗವಂತ ನಮಗೆ ಸರ್ವ ಸಂಬಂಧಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಎನ್ನುವ ಆಂತರಿಕ ಸಿಂಪತಿ, ಆಂತರಿಕವಾದ ಸಂಬಂಧ ಎರಡೂ ಬೇಕು. ಲಿಪ್ ಸಿಂಪತಿಯಲ್ಲ, ಕೇವಲ ಬಾಯಿ ಮಾತಿನ ಗಾಯನವಲ್ಲ, ಹೃತ್ಪೂರ್ವಕವಾಗಿ ಆತ್ಮ ಈ ಸಂಬಂಧಗಳ ಅನುಭವವನ್ನು ಮಾಡಬೇಕು. ಆಗ ಮಾತ್ರ ಪರಮಾತ್ಮನಿಂದ ಪ್ರಾಪ್ತಿಯ ಅನುಭವವನ್ನು ಮಾಡುತ್ತೇವೆ. ಪ್ರಾಪ್ತಿಯ ಆಧಾರದಿಂದ ಜೋಡಿಸಲ್ಪಟ್ಟ ಸಂಬಂಧವೇ ಶಾಶ್ವತವಾಗಿರುವುದು ಸಾಧ್ಯ. ನಾಲ್ಕನೆಯದು ಪ್ರೀತಿ ಅಥವಾ ಸ್ನೇಹ. ದೇವಸ್ಥಾನದ ಮುಂದಿನಿಂದ ದೇವಸ್ಥಾನದ ರಸ್ತೆಯಲ್ಲಿ ಹೋಗುವ ಪ್ರತಿಯೊಬ್ಬರೂ ಒಂದು ಗಳಿಗೆ ದೇವರಿಗೆ ನಮಸ್ಕಾರ ಮಾಡಿ ಹೋಗುವುದು ವಾಡಿಕೆ. ಎಷ್ಟೋ ಸಲ ಸೌದತ್ತಿ ಎಲ್ಲಮ್ಮ ಅಥವಾ ಇನ್ನು ಮುಂತಾದ ಜಾಗೃತ ದೇವಿಯರ ದೇವಸ್ಥಾನದ ಮುಂದೆ ಉಪಕ್ರಮಿಸುವ ಅನ್ಯ ಜಾತಿಯ ವ್ಯಕ್ತಿಯೂ ಸಹ ಒಂದು ಗಳಿಗೆ ತನ್ನ ಗಾಡಿಯನ್ನ ನಿಧಾನಿಸಿ ನಮಸ್ಕರಿಸಿ ಹೋಗುತ್ತಾನೆ. ಅದರರ್ಥ ಆ ವ್ಯಕ್ತಿಗೆ ಆ ಶಕ್ತಿಯ ಮೇಲೆ ವಿಶ್ವಾಸವಿದೆ, ಸಂಬಂಧವಿದೆ, ಪ್ರೀತಿ ಇದೆ ಎಂದು ಖಂಡಿತವಾಗಿಯೂ ಅಲ್ಲ. ಅಲ್ಲಿ ನಮಸ್ಕಾರ ಉದ್ದೇಶ ಬಹುಮುಖ್ಯವಾಗಿ ಏನಿರುತ್ತದೆ ಗಮನಿಸಿ. ನಾನೊಮ್ಮೆ ಹೀಗೆ ಒಬ್ಬ ವ್ಯಕ್ತಿಯನ್ನು ಪ್ರಶ್ನಿಸಿದ್ದೆ. ಅವನಿಂದ ಬಂದ ಉತ್ತರ ತುಂಬಾ ವಿಸ್ಮಯಕಾರಿಯಾಗಿತ್ತು. ಅಕಸ್ಮಾತ್ ನಾನು ದೇವಸ್ಥಾನದ ಎದುರಿನಿಂದ ಉಪಕ್ರಮಿಸುವಾಗ ನಮಸ್ಕರಿಸದೆ ಹೋದರೆ ನನ್ನ ಗಾಡಿ ಏನಾದರೂ ಜಾರಿ ಅಥವಾ ಸ್ಲಿಪ್ ಆಗಿ ಬಿದ್ದು ಹೋದರೆ ಎನ್ನುವ ಭಯದಿಂದ ಪ್ರತಿದಿನ ನಾನಲ್ಲಿಂದ ಉಪಕ್ರಮಿಸುವಾಗ ಗಳಿಗೆ ತಲೆಬಾಗುತ್ತೇನೆ ಅಂತ. ಆದ್ದರಿಂದ ಆತ್ಮೀಯರೇ, ಪ್ರತಿನಿತ್ಯ ದೇವರ ಎದುರಿಗೆ ತಲೆಬಾಗುವ ನಾವು ದೇವರ ಮೇಲಿನ ಪ್ರೀತಿಯಿಂದ ತಲೆಬಾಗುತ್ತೇವೆ ಎಂದು ಖಂಡಿತವಾಗಿಯೂ ಅರ್ಥವಲ್ಲ ಎನ್ನುವುದು ತಮಗೂ ಗೊತ್ತಿರುವ ಸಂಗತಿ. ಆದ್ದರಿಂದ ಬಹಳ ಮುಖ್ಯವಾಗಿ ಪರಮಾತ್ಮನನ್ನು ನೆನಪು ಮಾಡಲು ಪರಿಚಯ, ನಿಶ್ಚಯ, ಸಂಬಂಧಗಳಷ್ಟೇ ಅವಶ್ಯಕವಾಗಿ ಪ್ರೀತಿಯೂ ಬೇಕೇ ಬೇಕು, ಸ್ನೇಹವಿರಲೇಬೇಕು. ಮನುಷ್ಯ ತನ್ನ ಮನಸ್ಸಿನ ಎಲ್ಲ ಮಾತುಗಳನ್ನು ತಂದೆ ತಾಯಿ ಸಂಬಂಧಿಕರ ಬಳಿಯಲ್ಲಿ ಹೇಳದಿರಬಹುದು, ಸ್ನೇಹಿತನ ಬಳಿಯಲ್ಲಿ ಹೇಳದೇ ಇರಲಾರ. ಆದ್ದರಿಂದಲೇ ಖುದಾ ದೋಸ್ತ್ ಎನ್ನುವ ಒಂದು ಹೇಳಿಕೆ ಪ್ರಚಲಿತದಲ್ಲಿದೆ. ದೇವರು ಸ್ನೇಹಿತನಾಗಿದ್ದಾನೆ. ಈ ನಾಲ್ಕು ಅತಿ ಅವಶ್ಯಕವಾದ ಚಿಂತನೆಗಳು ಅಥವಾ ಅವಶ್ಯಕತೆಗಳು ಸ್ಪಷ್ಟವಾದರೆ ಪರಮಾತ್ಮನನ್ನು ನೆನಪು ಮಾಡುವ ನಮ್ಮ ಉದ್ದೇಶ ಸಫಲವಾಗುವುದು ನಿಸ್ಸಂಶಯ. ಆದುದರಿಂದ ನಾನೊಂದು ಆತ್ಮ ಎನ್ನುವ ಸಕಾರಾತ್ಮಕ ಚಿಂತನೆ, ನಾನು ಪರಮಾತ್ಮನ ಮಗುವಾಗಿದ್ದೇನೆ ಎನ್ನುವ ಸಮರ್ಥವಾದ ಚಿಂತನೆ ರಾಜಯೋಗದ ಮೊದಲನೆಯ ಅಗತ್ಯವಾದ ಮೆಟ್ಟಿಲು. ರಾಜಯೋಗ ಮನಸ್ಸನ್ನು ಭಗವಂತನಲ್ಲಿ ಜೋಡಿಸುವ ವಿಧಾನ. ಮನಸ್ಸನ್ನು ನಿಲ್ಲಿಸುವುದು ಸಾಧ್ಯವಿಲ್ಲ, ಮನಸ್ಸನ್ನು ಪರಿವರ್ತಿಸಬಹುದು. ಆದ್ದರಿಂದಲೇ ಮನಸ್ಸು ಒಂದು ಹರಿಯುವ ನೀರಿದ್ದ ಹಾಗೆ, ಆ ನೀರನ್ನು ಸದುಪಯೋಗ ಪಡಿಸಿಕೊಳ್ಳುವ ವಿಧಾನ ಗೊತ್ತಿದ್ದರೆ ವ್ಯರ್ಥವಾಗುವುದನ್ನು ತಡೆಗಟ್ಟಬಹುದು. ಇಲ್ಲ, ಕೇವಲ ವ್ಯರ್ಥವಾಗುವುದನ್ನು ತಡೆಗಟ್ಟಿದರೆ ಅಣೆಕಟ್ಟು ಒಡೆಯುವ ಸಂಭವವಿರುತ್ತದೆ. ಹಾಗೆ ಮನಸ್ಸನ್ನ ಸಮರ್ಥ ಚಿಂತನೆಗಳೆಡೆಗೆ ತಿರುಗಿಸುವುದು ರಾಜಯೋಗದ ಮೂಲ ಉದ್ದೇಶವಾಗಿದೆ. ಮನುಷ್ಯನಿಗೆ ಸ್ವಭಾವತಃ ನಾಲ್ಕಾರು ರೀತಿಯ ಚಿಂತನೆ ಅಥವಾ ಯೋಚನೆ ಮಾಡುವ ಅಭ್ಯಾಸವಿರುತ್ತದೆ. ಅವಶ್ಯಕ, ಅನಾವಶ್ಯಕ, ವ್ಯರ್ಥ, ಸಮರ್ಥ, ಸಕಾರಾತ್ಮಕ, ನಕಾರಾತ್ಮಕ, ಇವು ಮನಸ್ಸಿನಲ್ಲಿ ನಡೆಯುವ ಅನೇಕ ರೀತಿಯ ವಿಚಾರಗಳ ಕೆಲವು ಉದಾಹರಣೆಗಳು. ಗಮನದಲ್ಲಿರಲಿ, ಮನುಷ್ಯನ ಮನಸ್ಸಿನಲ್ಲಿ ಹೆಚ್ಚಿನ ಅಂಶ ಅಂದರೆ 2/3 ಭಾಗ ವ್ಯರ್ಥ ಚಿಂತನೆಯೇ ನಡೆಯುತ್ತದೆ. ಅದಕ್ಕೆ ಕಾರಣವೇ ದೇಹಭಾವ. ಈ ದೇಹಭಾವದಿಂದ ದೂರವಾದಾಗ ಮಾತ್ರ ವ್ಯರ್ಥ ಚಿಂತನೆಯನ್ನು ನಿಯಂತ್ರಿಸುವುದು ಸಾಧ್ಯ. ಅದಕ್ಕಾಗಿ ಹೇಗೆ ಔಷಧಿಯನ್ನು ಕೊಟ್ಟ ವೈದ್ಯರು ಔಷಧಿಗೆ ಕೆಲವು ಪಥ್ಯಗಳನ್ನು ಬೋಧಿಸುತ್ತಾರೆ, ಆಗ ಮಾತ್ರ ಔಷಧಿ ಬೇಗನೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಅಂತ. ರಾಜಯೋಗ ಭವರೋಗ ವೈದ್ಯನಾದ ಭಗವಂತ ಕಲಿಸುವಂತಹ ದಿವ್ಯೌಷಧಿ. ರಾಜಯೋಗ ಒಂದು ಸಂಜೀವಿನಿ. ಈ ಸಂಜೀವಿನಿ, ಈ ದಿವ್ಯೌಷಧಿ ನಮ್ಮ ಜೀವನದಲ್ಲಿ ಫಲಪ್ರದವಾಗಬೇಕಾದರೆ ಇದಕ್ಕೆ 4 ಮುಖ್ಯವಾದ ಆಧಾರ ಸ್ತಂಭಗಳು ಇವೆ. ಮೊದಲನೆಯದಾಗಿ, ರಾಜಯೋಗ ಎನ್ನುವ ಆಸನದ ಮೇಲೆ ನಾವು ಕುಳಿತಿದ್ದೇವೆ ಎಂದು ಊಹಿಸಿಕೊಳ್ಳಿ. 4 ಕಾಲಿನ ಈ ಆಸನ ಗಟ್ಟಿಯಾಗಿ, ಭದ್ರವಾಗಿ, ಸರಿಯಾಗಿ ನಿಲ್ಲಬೇಕಾದರೆ ಅದಕ್ಕೆ 4 ಕಾಲುಗಳು ಬೇಕೇ ಬೇಕು. ಆ 4 ಕಾಲುಗಳು, ಮೊದಲನೆಯದು ಪವಿತ್ರತೆ ಅಥವಾ ಬ್ರಹ್ಮಚರ್ಯ, ಎರಡನೆಯದು ಶುದ್ಧ ಅನ್ನ, ಮೂರನೆಯದು ದೈವಿ ಗುಣಗಳ ಧಾರಣೆಯಾದರೆ 4ನೆಯದು ಸತ್ಸಂಗ. ನಾವೆಲ್ಲರೂ ಈ ಸೃಷ್ಟಿ ನಾಟಕದ ಪಾತ್ರಧಾರಿಗಳು, ಒಂದೇ ಮನೆಯ ನಿವಾಸಿಗಳು, ಒಂದೇ ಜಗತ್ತಿನಲ್ಲಿ ಬೇರೆ ಬೇರೆ ದೇಹಗಳನ್ನು ಧರಿಸಿ ಪಾತ್ರ ಮಾಡುತ್ತಿದ್ದೇವೆ. ಮೂಲತಃ ಪ್ರತಿಯೊಂದು ದೇಹದಲ್ಲಿರುವ ಆತ್ಮ ಜ್ಯೋತಿ ಸ್ವರೂಪನಾಗಿದೆ. ಆದ್ದರಿಂದಲೇ ಹೇಳಿದರು, ವಿಧ ವಿಧವಾದರೂ ದೇಹದ ಬಣ್ಣ, ಎಲ್ಲರ ನಗೆಯು ಒಂದೇ ಅಣ್ಣ. ಅಲ್ಲಿ ಯಾವುದೇ ದೇಹಭಾವ ವ್ಯಕ್ತವಾಗುವುದಿಲ್ಲ, ಏಕೆಂದರೆ ನಗು ಅಥವಾ ಆನಂದ ಆತ್ಮಭಾವವಾಗಿದೆ. ಬಹುಶಃ ಅದಕ್ಕೆ ಇರಬೇಕು, ಆನಂದ ಎನ್ನುವ ಶಬ್ದಕ್ಕೆ ವಿರುದ್ಧ ಶಬ್ದವಿಲ್ಲ. ಸಾಮಾನ್ಯವಾಗಿ ವಿದ್ಯಾರ್ಥಿ ಜೀವನದಲ್ಲಿ ಬ್ರಹ್ಮಚರ್ಯಾಶ್ರಮವನ್ನು ಸನಾತನರು ಬೋಧಿಸಿದ್ದಾರೆ. ನಾವೆಲ್ಲರೂ ಈಶ್ವರನ ವಿದ್ಯಾರ್ಥಿಗಳು, ರಾಜಯೋಗದ ಶಿಕ್ಷಣವನ್ನು ಪಡೆಯುತ್ತಿದ್ದೇವೆ. ಪರಸ್ಪರ ನಾವೆಲ್ಲ ಶುದ್ಧಾತ್ಮಗಳು ಎನ್ನುವ ಚಿಂತನೆ ರಾಜಯೋಗದ ಹೆಚ್ಚಿನ ಅನುಭವಕ್ಕೆ, ವಾಸ್ತವಿಕ ಪರಿಣಾಮಕ್ಕೆ ಪೂರಕವಾಗಿದೆ. ಮನಸ್ಸಿನಲ್ಲೊಂದು ಪ್ರಶ್ನೆ ಮೂಡುತ್ತದೆ, ಎಲ್ಲರೂ ಬ್ರಹ್ಮಚಾರಿಗಳಾದರೆ ಜಗತ್ತಿನ ಗತಿ ಏನು ಅಂತ. ಗಾಂಧೀಜಿಯವರನ್ನ ಒಬ್ಬ ಮಹಾನುಭಾವ ಪ್ರಶ್ನಿಸಿದ. ಬ್ರಹ್ಮಚರ್ಯವನ್ನು ಅನುಸರಿಸುತ್ತಿದ್ದ ಮಹಾನುಭಾವ ಗಾಂಧೀಜಿ ಆ ಪ್ರಶ್ನೆಗೆ ಬಹು ಸುಂದರವಾದ ಉತ್ತರವನ್ನು ನೀಡಿದ್ದಾರೆ. ನನ್ನ ಜೀವನದ ಸಫಲತೆಯ ಗುರಿ ಉದ್ದೇಶ ನನ್ನದು, ಜಗತ್ತಿನ ಚಿಂತನೆಯ ಜವಾಬ್ದಾರಿ ಭಗವಂತನದು ಎಂದು. ಆದುದರಿಂದ ಈ ಜಗತ್ತನ್ನೇ ಬದಲಾಯಿಸುವ ಗುತ್ತಿಗೆಯನ್ನು ಪಡೆದುಕೊಂಡಿರುವವನು ಭಗವಂತ. ಯಾವ ಕಾಲಕ್ಕೆ ಯಾವ ಜಗತ್ತು ಹೇಗೆ ನಡೆಯುತ್ತದೆ ಎನ್ನುವುದು ಅದು ಅವನಿಗೆ ಗೊತ್ತಿದೆ. ಅದಕ್ಕಾಗಿ ನಾವು ಚಿಂತಿಸುವ ಅಗತ್ಯವಿಲ್ಲ. ಜೊತೆಗೆ ವರ್ತಮಾನ ಸಮಯದ ಕರೆಯೂ ಇದೇ ಆಗಿದೆ, ಸಮಯದ ಅಗತ್ಯವೂ ಇದೇ ಆಗಿದೆ. ಆತ್ಮೀಯರೇ, ಗಮನಿಸಿ, 21ನೇ ಶತಮಾನದ ಅತಿ ಹೆಚ್ಚಿನ ಸಮಸ್ಯೆಗಳು ಕಾಯಿಲೆಗಳು. ಆ ಕಾಯಿಲೆಗೆ ಕಾರಣ ಮನುಷ್ಯನಲ್ಲಿ ಅತಿಯಾದ ವಿಷಯಾಸಕ್ತಿ, ಲೈಂಗಿಕಾಸಕ್ತಿ. ಆದ್ದರಿಂದಲೇ ಇರಬೇಕು ಈ ಸಂಗಮಯುಗದಲ್ಲಿ ಭಗವಂತ ನಮಗೆ ಪವಿತ್ರತೆಯ, ಬ್ರಹ್ಮಚರ್ಯದ ಶಿಕ್ಷಣವನ್ನು ಬೋಧಿಸಿದ್ದಾರೆ. ಇನ್ನೊಂದು ಅರ್ಥ ಬರುತ್ತದೆ, ಬುದ್ಧಿ ಬ್ರಹ್ಮನಲ್ಲಿ ಚಲಿಸುತ್ತಿರಬೇಕು ಎಂದು. ಬ್ರಹ್ಮ ಮಹತತ್ವ, 6ನೆಯ ತತ್ವ, ಆತ್ಮಗಳ ನಿವಾಸ ಸ್ಥಾನ, ಪಂಚತತ್ವಗಳ ಆಚೆಗಿರುವ ಪರಮಧಾಮದಲ್ಲಿ ಬುದ್ಧಿ ಸದಾಕಾಲ ಇದ್ದರೆ ಅದು ಬ್ರಹ್ಮಚರ್ಯ ಎಂದು ವೇದಾಂತಿಗಳು ಅನುಭವಯುಕ್ತವಾಗಿ ತಿಳಿಸಿದ್ದಾರೆ. ಆತ್ಮಭಾವವಿದ್ದರೆ ಮಾತ್ರ ಬುದ್ಧಿ ಅಲ್ಲಿಗೆ ಹೋಗಲು ಸಾಧ್ಯ. ಆದುದರಿಂದ ಪರಸ್ಪರ ನಾವೆಲ್ಲ ಆತ್ಮಜ್ಯೋತಿಗಳು, ಒಬ್ಬನೇ ತಂದೆಯ ಮಕ್ಕಳು, ಪರಸ್ಪರ ಸೋದರರು ಎನ್ನುವ ಆತ್ಮಭಾವ ಪವಿತ್ರ, ದೃಷ್ಟಿ, ವೃತ್ತಿ, ಚಿಂತನೆ, ಕಾಯ, ವಾಚ, ಮನಸ ನಮ್ಮಲ್ಲಿದ್ದರೆ ರಾಜಯೋಗವನ್ನ ಅಭ್ಯಾಸ ಮಾಡುವುದು ಸುಲಭ ಸಾಧ್ಯ. ಎರಡನೆಯ ರಾಜಯೋಗದ ಆಧಾರ ಸ್ತಂಭ ಶುದ್ಧ ಅನ್ನ, ಅನ್ನದಂತೆ ಮನಸ್ಸು. ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ಅಭ್ಯಸಿಸಲು ಮನೋವಿಜ್ಞಾನಿಗಳು, ಮಾನಸಶಾಸ್ತ್ರಜ್ಞರು ಹೇಳುವ ಬಹುಮುಖ್ಯವಾದ ಎರಡು ವಿಧಾನಗಳು, ಒಂದು ಊಟ ಮಾಡುವ ವಿಧಾನ, ಇನ್ನೊಂದು ನಿದ್ರೆ ಮಾಡುವ ವಿಧಾನ. ಅದನ್ನು ಗಮನಿಸಿದರೆ ನಮ್ಮ ಮನಸ್ಥಿತಿ ಗೊತ್ತಾಗುತ್ತದೆ. ಆದ್ದರಿಂದ ಅನ್ನ ಮನುಷ್ಯನ ಜೀವನದ ಅತಿ ಅಗತ್ಯವಾದ ಅಂಶವಾಗಿರುವುದರಿಂದ ಶುದ್ಧ ಅನ್ನ ಸಾತ್ವಿಕಾಹಾರ, ಪರಮಾತ್ಮನ ನೆನಪಿನಲ್ಲಿ ತಯಾರಿಸಿರುವ ಆಹಾರ ರಾಜಯೋಗದ ಅಭ್ಯಾಸಕ್ಕೆ ಅತಿ ಅಗತ್ಯವಾಗಿದೆ. ಹೇಗೆ? ಸಾತ್ವಿಕಾಹಾರವನ್ನ ಅಥವಾ ಹುಲ್ಲು ಗಿಡ ಮರಗಳನ್ನು ತಿಂದು ಬದುಕುವ ಆನೆ ಎಷ್ಟು ಬಲಶಾಲಿಯಾಗಿದೆಯೋ ಅಷ್ಟೇ ಗಂಭೀರವಾಗಿದೆ, ಅಷ್ಟು ಸಮರ್ಥವಾಗಿದೆ. ಅದೇ ರೀತಿಯಾಗಿ ಮನುಷ್ಯನ ಶರೀರದ ಪಚನಕ್ರಿಯೆ ವ್ಯವಸ್ಥೆಯೂ ಸಹ ಸಾತ್ವಿಕ ಆಹಾರಕ್ಕೆ ಮಾಡಲ್ಪಟ್ಟಿದೆ ಎನ್ನುವುದು ವೈಜ್ಞಾನಿಕವಾಗಿ ಸಿದ್ಧಪಡಿಸಲ್ಪಟ್ಟ ವಿಷಯ. ಜೊತೆಗೆ ಊಟ ಮಾಡುವಾಗಿನ ಮನಸ್ಥಿತಿ ಮನುಷ್ಯನ ಮಾನಸಿಕವಾದ ಸ್ಥಿರತೆಗೆ ಅತಿ ಅವಶ್ಯಕವಾಗಿದೆ. ಆದ್ದರಿಂದಲೇ ಹಿಂದೆಲ್ಲ ಅವಿಭಕ್ತ ಕುಟುಂಬಗಳಲ್ಲಿ ಸಾಲಾಗಿ ಕುಳಿತು ಶಾಂತಿ ಮಂತ್ರವನ್ನು ಹೇಳಿ ಮೌನವಾಗಿ ಭಗವದ್ ಸ್ಮೃತಿಯಲ್ಲಿ ಊಟ ಮಾಡುವ ಸಂಪ್ರದಾಯಗಳು ಇಂದಿಗೂ ಕಾಣಸಿಗುತ್ತವೆ. ಆದ್ದರಿಂದ ರಾಜಯೋಗ ನಮ್ಮ ಜೀವನದ ಜೀವಾಳವಾಗಬೇಕಾದರೆ ರಾಜಯೋಗವನ್ನು ಅಭ್ಯಾಸ ಮಾಡುವ ಮನಸ್ಥಿತಿಯನ್ನು ರೂಪಿಸಿಕೊಳ್ಳುವ ಅಗತ್ಯವಿದೆ. ಆ ಮನಸ್ಥಿತಿಗೆ ಶುದ್ಧ ಸಾತ್ವಿಕ ಆಹಾರ, ಶುದ್ಧ ಸಾತ್ವಿಕ ಮನಸ್ಥಿತಿಯಲ್ಲಿ ತಯಾರಿಸಿದ, ಶುದ್ಧ ಸಾತ್ವಿಕ ಮನಸ್ಥಿತಿಯಲ್ಲಿ ಸೇವಿಸಿದ ಪ್ರಭು ಪ್ರಸಾದವನ್ನು ಸ್ವೀಕರಿಸುತ್ತಿದ್ದೇನೆ ಎನ್ನುವ ಮನೋಭಾವದಿಂದ ಸ್ವೀಕರಿಸಿದ ಅನ್ನ ಯೋಗಿಯಾಗುವುದಕ್ಕೆ ನಮ್ಮನ್ನು ಪ್ರೇರೇಪಿಸುತ್ತದೆ. ಮೂರನೆಯದಾಗಿ ದೈವಿ ಗುಣಗಳು. ಕೆಲವಂಬಲ್ಲವರಿಂದ ಕಲ್ತು, ಕೆಲವಮ್ಮಾಲ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿ ಮರಿಯಲ್ಕೆ ಸರ್ವಜ್ಞನಪ್ಪಂ ನರಂ. ಮನುಷ್ಯ ಪರಿಪೂರ್ಣತೆಯನ್ನು ಸಾಧಿಸಬೇಕಾದರೆ ಮನುಷ್ಯ ಜೀವನದಲ್ಲಿ ಕಲಿಕೆ ನಿರಂತರವಾಗಿರಬೇಕು. ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಜಗವೊಂದು ಪಾಠಶಾಲೆ, ಕಲಿಕೆ ನಿರಂತರ. ಎಲ್ಲಿಯ ತನಕ ಎಂದರೆ ದೇಹಭಾವದಿಂದ ಮುಕ್ತರಾಗಿ ದೇಹದಿಂದಲೂ ಮುಕ್ತರಾಗುವ ತನಕ ಕಲಿಯುತ್ತಿರು ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಸುತ್ತಮುತ್ತ ನೆರೆಹೊರೆಯೆಲ್ಲರಲ್ಲಿ ಒಳ್ಳೆಯದನ್ನೇ ಗ್ರಹಿಸುವ ಮನೋಭಾವ ನಮ್ಮಲ್ಲಿ ಬೆಳೆದಷ್ಟು ಯೋಗದಲ್ಲಿ ಹೆಚ್ಚೆಚ್ಚು ಸಾಧನೆಯನ್ನು ನಾವು ಮಾಡುವುದು ಸಾಧ್ಯವಾಗುತ್ತದೆ. ತಿಂದುಂಡು ಬೇಡವೆಂದು ಬಿಸುಟಿದ ನಮಗೆ ಬೇಡವಾದ ವಸ್ತು ಗೊಬ್ಬರವಾಗಿ ಗಿಡಗಳಲ್ಲಿ ಸುಂದರವಾದ ಹೂವುಗಳನ್ನು, ಬಳ್ಳಿಗಳಲ್ಲಿ ಸುಂದರವಾದ ಹಣ್ಣುಗಳನ್ನು, ಮರಗಳಲ್ಲಿ ಸುಂದರವಾದ ಫಲಗಳನ್ನು ಕೊಡುವಂತೆ ಮನುಷ್ಯ ಜೀವನದಲ್ಲಿ ಎಂತಹ ದುರ್ಗುಣವನ್ನೂ ಸುಗುಣವನ್ನಾಗಿ ಪರಿವರ್ತಿಸಿಕೊಳ್ಳುವ ಮನೋವೃತ್ತಿ ಅತಿ ಅವಶ್ಯಕವಾಗಿ ಒಡಮೂಡಬೇಕಾಗಿದೆ. ಜಗತ್ತಿನಲ್ಲಿ ಯಾರೂ ಕೆಟ್ಟವರಲ್ಲ ಜನ್ಮತಃ. ಆದ್ದರಿಂದಲೇ ಹೇಳಿದ್ದಾರೆ, ಪಾಪವನ್ನು ದ್ವೇಷಿಸು, ಪಾಪಿಯನ್ನು ಪ್ರೀತಿಸು ಎಂದು. ಪ್ರತಿಯೊಬ್ಬರಲ್ಲೂ ವಿಶೇಷತೆಗಳನ್ನೇ ನೋಡುತ್ತಾ ಹೊರಟಾಗ ನಾನು ವಿಶೇಷಾತ್ಮನಾಗುತ್ತೇನೆ, ಪ್ರತಿಯೊಬ್ಬರಲ್ಲಿಯೂ ವಿಶೇಷತೆಯನ್ನೇ ಗಮನಿಸುತ್ತಾ ಹೊರಟಾಗ ಅಥವಾ ದೈವಿ ಗುಣಗಳನ್ನೇ ಗಮನಿಸುತ್ತಾ ಹೊರಟಾಗ ನಾನು ಭಗವಂತನಿಗೆ ಸಮೀಪವಾಗುತ್ತೇನೆ. ನೆನಪಿಡಿ, ಪ್ರತಿಯೊಬ್ಬ ವ್ಯಕ್ತಿಯು ಎಂತಹ ಕಟುಕನಾದರೂ ಅವನಲ್ಲಿಯೂ ಒಂದು ಒಳ್ಳೆಯ ಗುಣ ಖಂಡಿತವಾಗಿಯೂ ಇದೆ, ಏಕೆಂದರೆ ಅವನು ಭಗವದ್ ರಚನೆಯಾಗಿದ್ದಾನೆ. ನಾಲ್ಕನೆಯದಾಗಿ ರಾಜಯೋಗದ ಅತಿ ಅವಶ್ಯಕವಾದ ಆಧಾರ ಸ್ತಂಭ ಸತ್ಸಂಗ. ಸಜ್ಜನರ ಸಂಘವಿದು ಹೆಜ್ಜೇನು ಸವಿದಂತೆ ಎಂದು ಬಲ್ಲವರು ತಿಳಿಸಿದ್ದಾರೆ. ಧ್ಯಾಯತೆ ವಿಷಯಾನ್ ಪುಂಸ ಸಂಗಸ್ತೆ ಶೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶತಿ ಎಂದು ಭಗವದ್ಗೀತೆ ಹೇಳುತ್ತದೆ. ಮನುಷ್ಯನಲ್ಲಿ ವಿಕಾರಗಳ ಚಿಂತನೆ, ದುರ್ಗುಣಗಳ ಚಿಂತನೆಗೆ ಬಹುಮುಖ್ಯವಾಗಿ ಕಾರಣವಾದದ್ದು ಸಂಘ. ಸಂಘಗಳಿಂದಲೇ ಅಥವಾ ನಾವು ಎಂತಹ ಸಂಘವನ್ನು ಹೊಂದಿರುತ್ತೇವೆ ಅದರಿಂದಲೇ ನಮ್ಮ ಚಿಂತನೆ ಉತ್ತಮ, ಮಧ್ಯಮ ಅಥವಾ ಕನಿಷ್ಠವಾಗುತ್ತದೆ. ಚಿಂತನೆಯ ಆಧಾರವೇ ಮನುಷ್ಯನ ಜೀವನ. ವಿಚಾರಗಳಿಂದಲೇ ಮನುಷ್ಯ ಜೀವನ ನಿರ್ಮಾಣವಾಗಿದೆ. ಆದುದರಿಂದಲೇ ಆತ್ಮೀಯರೇ, ನಾವು ಪ್ರತಿನಿತ್ಯವೂ ಅಗತ್ಯವಾಗಿ ಸತ್ಸಂಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ರಾಜಯೋಗದ ಅನಿವಾರ್ಯವಾದ ಅವಶ್ಯಕತೆ. ದಿನದ 24 ಗಂಟೆಗಳು ಲೌಕಿಕ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರುವ ನಾವು ಬೇಡದ ಬೇಕಾದ, ಒಳ್ಳೆಯ ಕೆಟ್ಟ ಎಲ್ಲ ಸಂಘದಲ್ಲಿಯೂ ವ್ಯವಹರಿಸಲೇಬೇಕಾಗುತ್ತದೆ. ಈ ಮಧ್ಯೆ 24 ಗಂಟೆಗಳಲ್ಲಿ ಕನಿಷ್ಠ ಒಂದರ್ಧ ಗಂಟೆ, ಒಂದು ಗಂಟೆಯಾದರೂ ಭಗವಂತನ ಮಹಾವಾಕ್ಯಗಳ ಚಿಂತನೆ ಮಾಡುವ ಸತ್ಸಂಗದಲ್ಲಿ, ಭಗವದ್ ವಾಕ್ಯಗಳನ್ನು ಕೇಳುವ ಸತ್ಸಂಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ಆ ಸತ್ಸಂಗದ ಪ್ರಭಾವದಿಂದ ಇಡೀ ದಿನ ಶಕ್ತಿಶಾಲಿಯಾಗಿ ಸಮರ್ಥವಾಗಿ ರಾಜಯೋಗದ ಸ್ಥಿತಿಯನ್ನು ಅನುಭವ ಮಾಡುವುದು ಸಾಧ್ಯವಾಗುತ್ತದೆ. ಹೀಗೆ ರಾಜಯೋಗದ ಸಮರ್ಥವಾದ ಸ್ಥಿತಿಯನ್ನು ಹೊಂದಲು, ರಾಜಯೋಗ ಎನ್ನುವ ಆಸನವನ್ನು ಗಟ್ಟಿ ಮಾಡಿಕೊಳ್ಳಲು 4 ಬಹುಮುಖ್ಯವಾದ ಆಧಾರಗಳು ಅತಿ ಅವಶ್ಯಕ. ಆದ್ದರಿಂದಲೇ ಇರಬೇಕು ಶ್ರದ್ಧಾವಾನ್ ಅನಸೂಯಶ್ಚ, ಅಂದರೆ ಶ್ರದ್ಧೆಯುಳ್ಳವನಿಗೆ, ಅಸೂಯೆ ಇಲ್ಲದವನಿಗೆ ಮಾತ್ರ ಯೋಗ ಲಭಿಸುತ್ತದೆ ಎಂದು ಯೋಗಾಚಾರ್ಯ ತಿಳಿಸುತ್ತಾನೆ. ರಾಜಯೋಗ ಅಭ್ಯಾಸದಲ್ಲಿ ನಾನು ನನ್ನ ತಂದೆ ಪರಮಾತ್ಮನನ್ನ ಪ್ರೀತಿಯಿಂದ ನೆನಪು ಮಾಡುತ್ತೇನೆ. ಅದಕ್ಕಾಗಿ ಯಾವುದೇ ಮಂತ್ರಗಳ ಉಚ್ಚಾರಣೆ ಅಗತ್ಯವಿಲ್ಲ. ಒಂದು ಪುಟ ದೃಷ್ಟಾಂತವಿದೆ. ಪ್ರತಿದಿನ ಚರ್ಚ್ಗೆ ಪ್ರಾರ್ಥನೆಗಾಗಿ ತೆರಳುತ್ತಿದ್ದ ಒಬ್ಬ ಬಾಲಕ ಚರ್ಚ್ನ ಫಾದ್ರಿ ಬಾಯಲ್ಲಿ ಹೇಳುವ ಅನೇಕ ಇಂಗ್ಲಿಷ್ ಶಬ್ದಗಳನ್ನು ಗಮನಿಸಿ ತಾನೂ ಅದರಂತೆ ಅನುಕರಿಸಲು ಪ್ರಯತ್ನಿಸಿದ. ಪ್ರತಿದಿನ ಹೋಗಿ ಚರ್ಚ್ನಲ್ಲಿ ಎದುರಿಗೆ ನಿಂತು ಪ್ರಾರ್ಥಿಸುವಾಗ ಎಷ್ಟು ಹೊತ್ತು ಫಾದ್ರಿ ಪ್ರಾರ್ಥಿಸುತ್ತಾರೋ ಅಷ್ಟೂ ಹೊತ್ತು ತಾನು ಪ್ರಾರ್ಥಿಸುತ್ತಿದ್ದ. ಅದನ್ನು ಗಮನಿಸಿದ ಫಾದ್ರಿ ಒಂದು ದಿನ ಆ ಬಾಲಕನನ್ನು ಪ್ರಶ್ನಿಸಿದರು, ನೀನು ಏನೆಂದು ಪ್ರಾರ್ಥಿಸ್ತೀಯಾ? ಆಗ ಆ ಬಾಲಕ ಹೇಳಿದ, ನೀವೇನು ಪ್ರಾರ್ಥಿಸ್ತೀರೋ ನಾನದೇ ಪ್ರಾರ್ಥಿಸ್ತೇನೆ. ನೀನು ಪ್ರಾರ್ಥಿಸುವ ಶಬ್ದಗಳೇನು ಅಂತ ಆ ಬಾಲಕನನ್ನು ಪುನಃ ಫಾದ್ರಿಗಳು ಕೇಳಿದರು. ನೀವು ಯಾವ ಶಬ್ದಗಳಲ್ಲಿ ಪ್ರಾರ್ಥಿಸ್ತೀರೋ ಅದೇ ಶಬ್ದಗಳಲ್ಲಿ ನಾನು ಪ್ರಾರ್ಥಿಸ್ತೇನೆ. ಹಾಗಾದ್ರೆ ನೀನು ಏನು ಪ್ರಾರ್ಥಿಸ್ತೀಯ ನನ್ನ ಮುಂದೆ ಹೇಳು, ನಾನು ಕೇಳ್ತೇನೆ ಅಂತ ಫಾದ್ರಿ ಹೇಳಿದರು. ಆಗ ಅವನು ಹೇಳ್ದ, ನಾನು ABCDಯಿಂದ Zವರೆಗೆ ಹೇಳ್ತೇನೆ. ಆಗ ಆ ಫಾದ್ರಿಗಳು ಹೇಳಿದರು, ಇದೇನು ಪ್ರಾರ್ಥನೆ ಮಾಡುವ ವಿಧಾನವಾ? ದೇವರನ್ನ ಇದರಿಂದ ಒಲಿಸ್ಕೊಳ್ಳೋದಿಕ್ಕಾಗ್ತದಾ? ಪ್ರಾರ್ಥನೆ ಮಾಡುವುದಕ್ಕೆ ಬೇರೆಯೇ ಆದ ವಿಧಾನವಿದೆ ಅಂತ. ಹಾಗಾದ್ರೆ ಆ ವಿಧಾನ ಯಾವುದು ತಿಳಿಸಿಕೊಡಿ ಅಂತ ಬಾಲಕ ಕೇಳಿದ. ಫಾದ್ರಿಗಳು ತಾನೇನು ಪ್ರೇಯರ್ ಅನ್ನ ಹೇಳ್ತಿದ್ರು ಅದನ್ನ ಅವನಿಗೆ ಹೇಳಿದ್ರು. ಅದನ್ನ ಕೇಳಿಯಾದ ಮೇಲೆ ಆ ಪುಟ್ಟ ಬಾಲಕ ನಗ್ತಾ ಅವನು ಮಾತು ಹೇಳ್ದ, ನೀವು ಪ್ರಾರ್ಥಿಸುವಾಗ ನಾನು ಹೇಳಿದ ABCDಯನ್ನೇ ಕ್ರಮಬದ್ಧವಾಗಿ ಹೇಳ್ತೀರಿ, ನಾನದನ್ನ ಎಯಿಂದ Zವರೆಗೆ ಹೇಳ್ಬಿಡ್ತೇನೆ. ಭಗವಂತನಿಗೆ ಹೇಳ್ತೇನೆ, ನಿನಗೆ ಈ ಶಬ್ದಗಳನ್ನ ಯಾವ ರೀತಿ ಜೋಡಿಸ್ಕೊಳ್ಬೇಕು ಅನ್ನಿಸ್ತದೋ ಆ ರೀತಿಯಾಗಿ ಜೋಡಿಸ್ಕೋ, ಪ್ರಾರ್ಥನೆಯ ರೂಪದಲ್ಲಿ ನನ್ನನ್ನ ಆಶೀರ್ವದಿಸು ಎಂದು ಕೇಳ್ಕೊಳ್ತೇನೆ ಅಂತ. ಈ ಒಂದು ದೃಷ್ಟಾಂತದಿಂದ ಕಂಡುಬರುವ ಸತ್ಯವೇನೆಂದರೆ, ಕೇವಲ ಶಬ್ದೋಚ್ಚಾರಣೆ ಮಂತ್ರೋಚ್ಚಾರಣೆಗಿಂತ ಮನಸ್ಸಿನ ಭಾವನೆಗಳು, ಮನಸ್ಸಿನಲ್ಲಿರುವ ಪ್ರೀತಿ ಅಗತ್ಯ. ಆಗ ಮಾತ್ರ ನಾವು ಭಗವಂತನ ಪ್ರೀತಿಯನ್ನ ಪಡೆದು ಶಕ್ತಿಯನ್ನ ಪಡೆಯುವುದು ಸಾಧ್ಯವಾಗುತ್ತದೆ. ಆದ್ದರಿಂದಲೇ ರಾಜಯೋಗವನ್ನು ಅಭ್ಯಾಸ ಮಾಡುವಾಗ ಭಗವಂತನ ಜೊತೆಗೆ ಸಂಬಂಧವನ್ನು ಸ್ಥಾಪಿಸಿಕೊಂಡು ಮಗುವಾಗಿ ಭಗವಂತನ ಜೊತೆಗೆ ಮನಸ್ಸಿನಾಳದ ಎಲ್ಲ ಭಾವನೆಗಳನ್ನು ಮಾತಿನ ರೂಪದಲ್ಲಿ, ಸಂಕಲ್ಪಗಳ ರೂಪಗಳಲ್ಲಿ ಹಂಚಿಕೊಳ್ತೇವೆ. ಆದ್ದರಿಂದಲೇ ಇದೊಂದು ಸಂಕಲ್ಪದ ಯಾತ್ರೆ, ವಿಚಾರದ ಯಾತ್ರೆ. ಮನಸ್ಸಿನಲ್ಲಿ ಮಾಡಿದ ಎಲ್ಲ ಕರ್ಮಗಳ ಲೆಕ್ಕವನ್ನು ಒಪ್ಪಿಸುತ್ತೇವೆ. ಮನಸ್ಸಿನಿಂದ ನಮ್ಮಿಂದಾದ ತಪ್ಪುಗಳನ್ನು ಅವನ ಮುಂದಿಡುತ್ತೇವೆ, ನಮ್ಮ ಸಮಸ್ಯೆಗಳನ್ನು ಅವನ ಮುಂದಿಡುತ್ತೇವೆ. ಜೊತೆಗೆ ನಾನು ನನ್ನ ಮೂಲ ಸ್ವರೂಪದ ಚಿಂತನೆಯನ್ನು ಮಾಡ್ತಾ ಭಗವದ್ ಸ್ವರೂಪವನ್ನು ಚಿಂತಿಸಿಕೊಳ್ತೇನೆ. ಇಬ್ಬರ ಸ್ವರೂಪಗಳು ಸಮನಾದಾಗ ಸಮಾನತೆಯ ಸ್ವರೂಪದಿಂದ ಸಮಾನತೆಯ ಶಕ್ತಿಯನ್ನು ಪ್ರಾಪ್ತಿಯನ್ನು ಅನುಭವ ಮಾಡ್ತಾ ಹೋಗ್ತೇವೆ. ಆದ್ದರಿಂದಲೇ ರಾಜಯೋಗ ಒಂದು ಸ್ವರೂಪ ಯೋಗ, ರಾಜಯೋಗ ಒಂದು ಸ್ವಮಾನ ಯೋಗ, ರಾಜಯೋಗ ಒಂದು ಸ್ವಸ್ಥಿತಿಯನ್ನು ಅನುಭವ ಮಾಡುವ ಯೋಗವಾಗಿದೆ. ಹೀಗೆ ರಾಜಯೋಗದಲ್ಲಿ ಆತ್ಮಾನುಸಂಧಾನ ಈಶ್ವರನ ಜೊತೆಗೆ, ಬುದ್ಧಿಯ ಸಂಬಂಧ ಭಗವಂತನ ಜೊತೆಗೆ ಬೆಳೆಸಿಕೊಳ್ಳುವುದು ಸಾಧ್ಯವಾಗುತ್ತದೆ. ಕ್ರಮೇಣ ದೇಹಭಾವದಿಂದ ಮುಕ್ತರಾಗ್ತಾ, ದೇವರ ಹತ್ತಿರಕ್ಕೆ ಸಾಗ್ತಾ, ದೈವಿ ಶಕ್ತಿಯ ಪ್ರಾಪ್ತಿಯನ್ನು ಅನುಭವ ಮಾಡ್ತಾ ಹೋಗ್ತೇವೆ. ಬನ್ನಿ, ಮುಂದಿನ ಕ್ಷಣಗಳಲ್ಲಿ ನಾವೆಲ್ಲ ರಾಜಯೋಗದ ಅನುಭೂತಿಯನ್ನ ಅನುಕ್ರಮವಾಗಿ ಮಾಡೋಣ, ಅಭ್ಯಸಿಸೋಣ. ರಾಜಯೋಗದಿಂದ ಸದಾ ನಿರೋಗಿ, ಸದಾ ಸಂತೋಷಿ, ಸದಾ ಆನಂದ ಸ್ವರೂಪದ ಅನುಭವವನ್ನು ಮಾಡಿ ಜೀವನವನ್ನು ಸುಂದರ ಹೂಬನವನ್ನಾಗಿ ಮಾಡಿಕೊಳ್ಳೋಣ. ಓಂ ಶಾಂತಿ.